ಸೋಮವಾರದಿಂದ ಶುಕ್ರವಾರದವರೆಗೆ ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಅರ್ಪಿಸುತ್ತಿರುವ ದೈವಾನ್ವೇಷಣೆ ಕಾರ್ಯಕ್ರಮವನ್ನ ಕೇಳಲು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಪ್ರಿಯರೇ, ವಿಮೋಚನಾ ಕಾಂಡ ಪುಸ್ತಕವನ್ನು ಧ್ಯಾನಿಸುವ ಮುನ್ನ ಒಂದು ಸುಂದರವಾದ ಹಾಡನ್ನು ಕೇಳೋಣ.
ನಾಮವ ನಂಬ ಎನಗುಂಟು ಅಬಾ ದಿನದಿಂದ ಈವರೆಗೂ ರಕ್ಷಿಸಿ ಕಾದೆನಿ, ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದೆನಿ.
ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ದೇವಾದಿ ದೇವನ ಮುಂದೆ ನಮ್ಮನ್ನು ತಾಕಿಸಿಕೊಂಡು ನಮ್ಮ ಶಿರವನ್ನು ಭಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೀನತೆಯಿಂದ ಪ್ರಾರ್ಥನೆ ಮಾಡೋಣ. ಭೂಪರ ಲೋಕಗಳ ಒಡೆಯನೇ, ಎಲ್ಲ ಆಶೀರ್ವಾದಗಳ ಮೂಲ ಕಾರಣನೇ, ನಮ್ಮನ್ನು ಸಾಕಿ ಸಲಹಿದಂತ ದೇವರೇ, ನಮಗೋಸ್ಕರ ಚಿಂತಿಸುವಂತ ದೇವರೇ, ನಮ್ಮ ಜೀವಿತ ಕಾಲವೆಲ್ಲ ಅನೇಕ ಉಪಕಾರಗಳನ್ನು ಮಾಡಿ ನಮ್ಮನ್ನು ಕೈಹಿಡಿದು ನಡೆಸಿದಾತನೇ ನಿನಗೆ ಸ್ತೋತ್ರ. ನಿನ್ನೆ ನಮ್ಮ ಜೀವಿತದಲ್ಲಿ ಮಾಡಿದಂತ ಉಪಕಾರಗಳನ್ನು ನೆನೆಸುವಾಗ, ಲೆಕ್ಕಿಸುವಾಗ ಅವು ಅಸಂಖ್ಯವಾಗಿವೆ, ಅದ್ಭುತವಾಗಿವೆ. ಅದನ್ನು ಹೊರಡಿಸುವುದಕ್ಕೆ ಈ ಮನುಷ್ಯ ಜ್ಞಾನ ಸಾಲದು. ದೇವಾದ ದೇವನೇ, ನಮ್ಮ ಜೀವಿತದಲ್ಲಿ ನಿನ್ನ ಆಶೀರ್ವಾದ ಬೇಕು, ನಿನ್ನ ನಡೆಸುವಿಕೆ ಬೇಕು, ನಿನ್ನ ಸಹಾಯ ಬೇಕು ದೇವ. ಆದ್ದರಿಂದಲೇ ನಿನ್ನ ಬಳಿಗೆ ಬಂದಿದ್ದೇವೆ. ಈ ದಿನ ವಿಶೇಷವಾಗಿ ಕಷ್ಟ ಸಮಸ್ಯೆಗಳು, ಇಕ್ಕಟ್ಟು ಅನಾರೋಗ್ಯದಲ್ಲಿ ಇರುವವರನ್ನು ದೇವ ನಿನ್ನ ಕೃಪೆ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ನೀನೇ ಅವರನ್ನು ಕರುಣಿಸು, ನೀನೇ ಅವರ ಮೇಲೆ ಕೃಪೆ ತೋರಿಸಪ್ಪ. ಅವರಿಗೆ ಬೇಕಾದಂತಹ ಪರಿಹಾರ, ಸಹಾಯ, ಆರೋಗ್ಯವನ್ನು ದಯಪಾಲಿಸು. ಅವರ ಜೀವಿತದಲ್ಲಿ ದೇವಾ ನಿನ್ನ ನೀತಿ ಹಸ್ತವನ್ನು ಆಧಾರವಾಗಿಟ್ಟು ನಡೆಸು. ಎಲ್ಲ ಬಾಧೆಗಳನ್ನು ಎದುರಿಸಲು ಅನುಭವಿಸಲು ಶಕ್ತಿಯನ್ನು ನೀನೆ ಅನುಗ್ರಹಿಸಪ್ಪ. ಅವರ ಜೀವಿತದ ಆಧಾರವನ್ನು ನೀನೇ ಆಗಿದ್ದುಕೊಂಡು ಮುಂದಾಡಿಸಪ್ಪ. ನಾವೆಲ್ಲರೂ ಆತ್ಮೀಕ ರೀತಿಯಲ್ಲಿ ನಿನ್ನವರಾಗಿ ಜೀವಿಸುತ್ತ ಒಂದು ದಿವಸ ನಾವೆಲ್ಲರೂ ನಿನ್ನ ಮಹಿಮೆಯಲ್ಲಿ ಕಂಡುಬರಲು ಕೃಪೆ ತೋರಿಸು. ಎಲ್ಲ ಮಹಿಮೆ ನೀನು ಮಾತ್ರ ಸಲ್ಲುವುದಾಗಲಿ. ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳು ತಂದೆಯೇ, ಆಮೇನ್. ಪ್ರಿಯ ಬಾನುಲಿ ಬಂಧುಗಳೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ವಿಮೋಚನಾ ಕಾಂಡ ಪುಸ್ತಕದ ಎರಡನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಂಡು ಅದರ ಮೂಲಕ ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಂಡೆವು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಧ್ಯಾನ ಮಾಡಿದ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ವೇದ ಭಾಗಕ್ಕೆ ಸಾಗೋಣ. ದೇವರು ತನ್ನ ಜನರಾದ ಇಸ್ರಾಯೇಲರನ್ನು ಐಗುಪ್ತದಿಂದ ಬಿಡುಗಡೆ ಮಾಡಲು ಒಬ್ಬ ನಾಯಕನನ್ನು ಸಿದ್ಧ ಮಾಡುತ್ತಿದ್ದಾನೆ. ಅವನೇ ಮೋಶೆಯಾಗಿದ್ದಾನೆ. ಎರಡನೇ ಅಧ್ಯಾಯದಲ್ಲಿ ಮೋಶೆಯ ಜನನ, 40 ವರ್ಷ ಅವನು ಫರೋಹನ ಅರಮನೆಯಲ್ಲಿದ್ದದ್ದು, ಅವನು ಇಸ್ರಾಯೇಲರೊಂದಿಗೆ ಕೂಡಿ ಜೀವಿಸಲು ಬಯಸಿದ್ದಾಗ್ಯೂ ಅವರಿಂದ ತಿರಸ್ಕೃತನಾದದ್ದು, ಹಾಗೂ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಮಗಳಾದ ಚಿಪ್ಪೋರಳನ್ನು ಮದುವೆ ಮಾಡಿಕೊಂಡದ್ದು, ಅವರಿಗೆ ಒಂದು ಗಂಡು ಮಗು ಹುಟ್ಟಿದ್ದನ್ನು ಅದಕ್ಕೆ ಗರ್ಷಮ್ ಎಂದು ಹೆಸರಿಡುವ ವಿಷಯಗಳನ್ನು ಧ್ಯಾನ ಮಾಡಿಕೊಂಡೆವು. ಪ್ರಿಯರೇ, ಇಂದು ನಮ್ಮ ಧ್ಯಾನವನ್ನು ಮುಂದುವರೆಸಿ ವಿಮೋಚನಾ ಕಾಂಡ ಪುಸ್ತಕದ 3ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಈ ಅಧ್ಯಾಯದಲ್ಲಿರುವ ವಿಶೇಷತೆ ಏನೆಂದರೆ, ದೇವರು ಮೋಶೆಯನ್ನು ಇಸ್ರಾಯೇಲರ ಬಿಡುಗಡೆಗಾಗಿ ನೇಮಕ ಮಾಡಿ ಅವನನ್ನು ಐಗುಪ್ತಕ್ಕೆ ಕಳಿಸಬೇಕೆಂದಾಗ ಮೋಶೆ ಮತ್ತು ದೇವರ ಮಧ್ಯೆ ನಡೆದ ಸಂಭಾಷಣೆ, ದೇವರು ತನ್ನನ್ನು ತಾನು ಇರುವಾತನೇ ಆಗಿದ್ದೇನೆ ಎಂಬುದಾಗಿ ಇಸ್ರಾಯೇಲರಿಗೆ ಹೇಳುವುದಕ್ಕಾಗಿ ತಿಳಿಸುವುದನ್ನು, ಇದೆಲ್ಲಕ್ಕೂ ವಿಶೇಷವಾದ ಸಂಗತಿಯು ಯಾವುದೆಂದರೆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಸುಟ್ಟು ಹೋಗದೇ ಇದ್ದುದರ ಕುರಿತು, ದೈವಿಕವಾದ ಬಿಡುಗಡೆ ಬಗ್ಗೆ ದೇವರು ಮಾಡುವ ವಾಗ್ದಾನ, ದೇವರ ಕರವಿಕೆಯನ್ನು ಮೋಶೆಯು ಒಪ್ಪಿಕೊಳ್ಳಲು ಹಿಂದೆ ಮುಂದೆ ನೋಡುವುದನ್ನು, ಕೊನೆಗೂ ದೇವರು ತನ್ನ ಜನರಾದ ಇಸ್ರಾಯೇಲರನ್ನು ಬಿಡುಗಡೆ ಮಾಡಲು ಮೋಶೆಯನ್ನು ನೇಮಕ ಮಾಡಿದ್ದನ್ನು ಕುರಿತು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳುತ್ತೇವೆ. ಪ್ರಿಯ ಬಾನುಲಿ ಬಂಧುಗಳೇ, ಈ 3ನೇ ಅಧ್ಯಾಯದಲ್ಲಿ ಮೋಶೆಯ 40 ವರ್ಷಗಳ ಮಿದ್ಯಾನಿನ ಜೀವಿತವು ಮುಗಿಯುತ್ತಾ ಬರುತ್ತಿದೆ. ಐಗುಪ್ತದಲ್ಲಿ ಕಳೆದ 40 ವರ್ಷಗಳ ಜೀವಿತದಲ್ಲಿ ಮೋಶೆಯು ಯಾವ ವಿಧದಲ್ಲಿಯೂ ತನ್ನ ಜನರನ್ನು ಐಗುಪ್ತದ ದಾಸತ್ವದಿಂದ ಬಿಡುಗಡೆಗೊಳಿಸಲು ಸಿದ್ದನಾಗಿರಲಿಲ್ಲ. ಆದರೆ ದೇವರು ಇವನನ್ನು ಮಿಧ್ಯಾನಿನ ಮರುಭೂಮಿಯಲ್ಲಿ ಎಲ್ಲಾ ರೀತಿಯಲ್ಲಿ ಸಿದ್ದ ಮಾಡಿದನು. ವಿಮೋಚನಾ ಕಾಂಡ ಪುಸ್ತಕ 3:1 ಓದುವಾಗ, ಮೋಶೆ ತನ್ನ ಮಾವನಾಗಿರುವ ಮಿಧ್ಯಾನ್ಯರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೊರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು ಎಂಬುದಾಗಿ. ಪ್ರಿಯರೇ, ಮೋಶೆಯು ತನ್ನ ಮಾವನಾದ ಇತ್ರೋನನ ಕುರಿಗಳನ್ನು ಮೇಯಿಸಿಕೊಂಡು ಹೊರೇಬ್ ಎಂಬ ದೇವರ ಬೆಟ್ಟಕ್ಕೆ ಬರುತ್ತಾನೆ. ಆಗ ಏನಾಗುತ್ತದೆ ಎಂಬುದಾಗಿ 2 ಓದುವಾಗ, ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೋಹವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಈ ವಚನದ ಬಗ್ಗೆ ಮಹತ್ವವುಳ್ಳದ್ದಾಗಿ ಕಂಡುಬರುವ ಸತ್ಯಾಂಶವೇನೆಂದರೆ ಇಸ್ರಾಯೇಲರ ಜೀವಿತವನ್ನು ಕುರಿತು ತಿಳಿಸುವ ಸೂಚನೆಯಿದು. ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಮೋಶೆಗೆ ಕಾಣಿಸುತ್ತಿರುವ ಯೆಹೋವನ ದೂತನು ಬೇರೆ ಯಾರೂ ಅಲ್ಲ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಇಸ್ರಾಯೇಲರು ಸುಡದೇ ಇರುವ ಉರಿಯುವ ಪೊದೆಗೆ ಸಮವಾಗಿದ್ದಾರೆ. ಮುಂದೆ ನಾವು 3-5 ಓದುವಾಗ, ಆಗ ಮೋಶೆ, ನಾನು ದಾರಿ ಬಿಟ್ಟು ಆ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವನ್ನು ತಿಳಿದುಕೊಳ್ಳವನು ಅಂದುಕೊಂಡನು. ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು. ಅದಕ್ಕವನು ಈಗೋ ಇದ್ದೇನೆ ಅಂದನು. ದೇವರವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ದೇವರು ಮೋಶೆಯ ವರ್ತನೆಯನ್ನು ಸರಿಪಡಿಸುತ್ತಿದ್ದಾನೆ. ಅವನು ಫರೋಹನ ಸನ್ನಿಧಿಯಲ್ಲಿಯೇ ಬೆಳೆದು ದೊಡ್ಡವನಾದರೂ ಅವನಿಗೆ ಪರಿಶುದ್ಧನಾದ ದೇವರ ಸನ್ನಿಧಿಗೆ ಹೋಗಬೇಕಾದರೆ ತನ್ನ ಕಾಲಿನ ಕೆರೆಗಳನ್ನು ತೆಗೆದಿರಿಸಿ ಹೋಗಬೇಕೆಂಬ ವಿಷಯವು ಅವನಿಗೆ ತಿಳಿದಿರಲಿಲ್ಲ. ದೇವರು ತಾನೆಷ್ಟು ಪವಿತ್ರನಾಗಿದ್ದನೆಂದು ಈ ಭಾಗದಲ್ಲಿ ಮೋಶೆಗೆ ಕಲಿಸುತ್ತಿದ್ದಾನೆ. 6 ಓದುವಾಗ, ಅದಲ್ಲದೆ ಆತನು, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು ಎಂಬುದಾಗಿ. ಪ್ರಿಯರೇ, ಎಂಥ ಅದ್ಭುತ ರೀತಿಯಲ್ಲಿ ದೇವರು ತನ್ನನ್ನು ತಾನು ಪರಿಚಯಿಸಿಕೊಳ್ಳುತ್ತಿದ್ದಾನಲ್ಲವೇ. ಮೋಶೆಗೆ ಆತನು ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂಬುದಾಗಿ ಹೇಳುವುದು ಮಾತ್ರವಲ್ಲದೆ ತಾನು ಯಾರ್ಯಾರಿಗೆ ದೇವರು ಎಂಬುದನ್ನು ಪ್ರಕಟಿಸುತ್ತಿದ್ದಾನೆ. ಇದನ್ನು ಕೇಳಿದ ಮೋಶೆಗೆ ಭಯವಾಗುತ್ತದೆ. ದೇವರನ್ನು ನೋಡುವ ಯೋಗ್ಯತೆ ಇಲ್ಲದವನಾಗಿ ಭಯಪಟ್ಟುಕೊಂಡು ತನ್ನ ಮುಖವನ್ನು ಮುಚ್ಚಿಕೊಳ್ಳುತ್ತಾನೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ವಿಮೋಚನಾ ಕಾಂಡ ಪುಸ್ತಕ 3:7-10 ಓದುವಾಗ, ಆಗ ಯೆಹೋವನು, ಅನರ ದುರವಸ್ಥೆಯನ್ನು ನೋಡೇ ನೋಡಿದ್ದೇನೆ, ಬಿಟ್ಟಿ ಮಾಡಿಸುವ ಅವರ ವಿಷಯದಲ್ಲಿ ಅವರ ಇಷ್ಟ ಮರೆಯು ನನಗೆ ಕೇಳಿಸಿತು, ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು, ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವಿಯರು, ಎಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು, ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದ್ದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತೇನೆ ಬಾ ಅಂದನು ಎಂಬುದಾಗಿ. ಪ್ರಿಯರೇ, ತನ್ನ ಜನರಾದ ಇಸ್ರಾಯೇಲರ ದುರವಸ್ಥೆಯನ್ನು ಕಂಡ ದೇವರು ಅವರನ್ನು ಅದರಿಂದ ಬಿಡಿಸುವ ಮಾರ್ಗದ ಕುರಿತು ಮೋಶೆಗೆ ತಿಳಿಸುತ್ತಿದ್ದಾನೆ. ಗುಲಾಮತ್ವದಿಂದ ಬಿಡಿಸಿ ಹಾಲು ಜೇನು ಹರಿವ ಕಾನನಿಗೆ ನಡೆಸುತ್ತೇನೆಂದು ವಾಗ್ದಾನ ಮಾಡುತ್ತಿದ್ದಾನೆ. ತನ್ನ ಯೋಜನೆಯನ್ನು ಕಾರ್ಯಗತ ಮಾಡಲು ಮೋಶೆಯನ್ನು ತನ್ನ ಜನರಿಗೆ ನಾಯಕನಾಗಿರಲು ಕರೆಯುತ್ತಿದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ 11-12 ಓದುವಾಗ, ಮೋಶೆ ದೇವರಿಗೆ, ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು, ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ, ನಿನ್ನನ್ನು ಕಳಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದನು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಇಲ್ಲಿ ಮೋಶೆಯು ನಿಜವಾಗಿ
ತಾನೆಷ್ಟು ಬಲಹೀನನು ಎಂಬುದಾಗಿ ಅರಿತವನಾಗಿದ್ದನು ಮತ್ತು ತನ್ನೊಬ್ಬನಿಂದ ಇಸ್ರಾಯೇಲರನ್ನು ಐಗುಪ್ತರಿಂದ ಬಿಡಿಸಲು ಸಾಧ್ಯವಿಲ್ಲವೆಂದು ಮನಗಂಡವನಾಗಿದ್ದನು. ಆದ್ದರಿಂದಲೇ ಅವನು ದೇವರಿಗೆ, ಇಸ್ರಾಯೇಲರನ್ನು ಐಗುಪ್ತದೊಳಗಿಂದ ಕರೆದುಕೊಂಡು ಬರುವುದಕ್ಕೆ ನಾನು ಎಷ್ಟರವನು ಎಂದು ಹೇಳುತ್ತಾನೆ. ಆಗ ದೇವರು, ನೀನೇನು ಹೆದರಬೇಡ, ನಾನೇ ನಿನ್ನ ಸಂಗಡ ಇರುತ್ತೇನೆ, ನನ್ನ ಜನರಾದ ಇಸ್ರಾಯೇಲರನ್ನು ಅವರ ಗುಲಾಮತ್ವದಿಂದ ಬಿಡಿಸಿ ಅಲ್ಲಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲಿಯೇ ನನ್ನನ್ನು ಆರಾಧಿಸುವಿರಿ ಮತ್ತು ನಿನ್ನನ್ನು ಐಗುಪ್ತಗೆ ಕಳಿಸಿದ್ದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಎಂದು ಹೇಳುತ್ತಾನೆ. ಮುಂದೆ ನಾವು ಮೂರನೇ ಅಧ್ಯಾಯ 13-14 ವಚನಗಳನ್ನು ಓದುವಾಗ, ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳುವಾಗ, ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು, ದೇವರವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೆಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದನೆ ಎಂದು ಹೇಳಬೇಕು ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲರಿಗೆ ದೇವರ ಬಗ್ಗೆ ವಿವರಿಸಲು ಮೋಶೆಗೆ ತಿಳಿದಿರಲಿಲ್ಲ ಮತ್ತು ಅವರು ತನ್ನ ಮಾತನ್ನು ನಂಬುತ್ತಾರೋ ಇಲ್ಲವೋ ಎಂಬ ಅನುಮಾನ ಅವನಲ್ಲಿತ್ತು. ಹಾಗೂ ದೇವರು ತಿಳಿಸಿದ ಮೇರೆಗೆ ಅವರನ್ನು ಆ ಬೆಟ್ಟಕ್ಕೆ ಹೇಗೆ ತರಬೇಕೆಂಬ ವಿಷಯ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಇದ್ದನು. ಈ ಎಲ್ಲ ಸಮಸ್ಯೆಗಳು ಅವನಲ್ಲಿ ಇದ್ದದ ಕಾರಣ ದೇವರನ್ನು ಕೇಳುತ್ತಾನೆ. ಅದಕ್ಕೆ ಆತನು ಸರಿಯಾದ ರೀತಿಯಲ್ಲಿ ಉತ್ತರಿಸುತ್ತಾನೆ. ಆ ಉತ್ತರವು ಒಂದೇ ಮಾತಿನಲ್ಲಿ ಅದೇನೆಂದರೆ ಇರುವಾತನೇ ಆಗಿದ್ದೇನೆ ಎಂಬುದಾಗಿ. ಈ ಮಾತು ನಮಗೆ ದೇವರು ಇದ್ದಾನೆ ಎಂಬುದಾಗಿ ಖಚಿತಪಡಿಸುತ್ತದೆ. ಮುಂದೆ ನಾವು 15 ವಚನವನ್ನು ಓದುವಾಗ, ದೇವರು ಮೋಶೆಗೆ ಮತ್ತೂ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ನಿಮ್ಮ ಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬರ ದೇವರಾಗಿರುವ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಬೇಕು. ಇದು ಸದಾಕಾಲಕ್ಕೂ ನನ್ನ ಹೆಸರು, ಇದು ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ನಾಮ ಎಂಬುದಾಗಿ. ನನ್ನ ಆತ್ಮೀಯ ಬಾನುಲಿ ಬಂಧುಗಳೇ, ಯಾವ ದೇವರು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಕಾಣಿಸಿಕೊಂಡು ತನ್ನ ನಾಮವನ್ನು ಅವರಿಗೆ ತಿಳಿಯ ಮಾಡಿ ಮುಂದಿನ ಎಲ್ಲಾ ಸಂತಾನದವರು ಅದೇ ನಾಮವನ್ನು ಉಚ್ಚರಿಸಬೇಕೆಂದು ಹೇಳಿದ್ದನೋ ಅದೇ ದೇವರೀಗ ಇಲ್ಲಿ ಮೋಶೆಗೆ ಕಾಣಿಸಿಕೊಂಡು ಯಾವ ಸಂತಾನದವರಿಗೆ ತನ್ನ ನಾಮವನ್ನು ತಲತಲಾಂತರಗಳವರೆಗೆ ಉಚ್ಚರಿಸಲು ಹೇಳಿದ್ದನೋ ಆ ಜನಾಂಗದವರಿಗೆ ತಾನು ಅಬ್ರಹಾಮ, ಇಸಾಕ, ಯಾಕೋಬರ ದೇವರಾದ ಯೆಹೋವನೆಂಬ ನಾಮಾಂಕಿತನಾದವನಿಂದ ನಿಮ್ಮ ಬಳಿಗೆ ಕಳಿಸಲ್ಪಟ್ಟಿದ್ದೇನೆಂದು, ಅಷ್ಟೇ ಅಲ್ಲದೆ ಇದು ಸದಾಕಾಲಕ್ಕೂ ನನ್ನ ಹೆಸರು, ಇದು ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ನಾಮ ಎಂದು ಮೋಶೆ ಹೇಳುತ್ತಾನೆ. ಪ್ರಿಯರೇ, ಎಂಥ ಗಾಂಭೀರ್ಯವುಳ್ಳ ಮಹಿಮೆಯುಳ್ಳ ಹೆಸರುಗಳು ದೇವರದಲ್ಲವೇ. ಮೋಶೆ ತನ್ನ ಅನೇಕ ಬಲಹೀನತೆಯನ್ನು ಹೇಳಿಕೊಂಡರೂ ದೇವರು ಅವನನ್ನು ಪ್ರೋತ್ಸಾಹಿಸಿ ಫರಹನ ಬಳಿಗೆ ಕಳಿಸಲು ಸಿದ್ಧ ಮಾಡುತ್ತಿದ್ದಾನೆ. ಕೊನೆಯದಾಗಿ ವಿಮೋಚನಾ ಕಾಂಡ ಪುಸ್ತಕ 3 16-22 ವಚನಗಳನ್ನು ಓದುವಾಗ ತಿಳಿದುಬರುವ ವಿಷಯಗಳೇನೆಂದರೆ, ದೇವರು ಮೋಶೆಗೆ ತಾನು ಹೇಗೆ ಇಸ್ರಾಯೇಲರನ್ನು ಐಗುಪ್ತರ ಕೈಯಿಂದ ಬಿಡಿಸುತ್ತೇನೆಂಬುದಾಗಿ ಹೇಳುತ್ತಿದ್ದಾನೆ. ನೀನು ಅಲ್ಲಿಗೆ ಹೋಗಿ ನಮ್ಮಿಬ್ಬರ ಮಧ್ಯೆ ನಡೆದ ಎಲ್ಲಾ ವಿಷಯಗಳನ್ನು ಹಾಗೂ ನಿಮ್ಮ ಕೂಗನ್ನು ದೇವರು ಕೇಳಿಸಿಕೊಂಡಿದ್ದಾನೆ. ಆತನು ನಿಮ್ಮನ್ನು ಈ ದಾಸೋತದಿಂದ ಬಿಡಿಸಿ ಹಾಲು ಜೇನು ಹರಿಯುವ ಖಾನನಿಗೆ ನಡೆಸುತ್ತೇನೆಂದು ವಾಗ್ದಾನ ಮಾಡಿದ್ದಾನೆ ಎಂದು ಹೇಳು. ಅಷ್ಟೇ ಅಲ್ಲದೆ ಫರೋಹನ ಬಳಿಗೆ ಹೋಗಿ ಇಸ್ರಾಯೇಲರ ಬಿಡುಗಡೆ ವಿಷಯವಾಗಿ ಮಾತನಾಡು. ಆದರೆ ಅವನು ನೀನು ಎಷ್ಟು ಹೇಳಿದರೂ ಅವನು ಬಿಡುವುದಕ್ಕೆ ಮನಸ್ಸು ಮಾಡುವುದಿಲ್ಲ. ಆಗ ಐಗುಪ್ತರ ಮಧ್ಯದಲ್ಲಿ ಮಹತ್ಕಾರ್ಯಗಳನ್ನು ಮಾಡಿ ಅದನ್ನು ನಾನಾ ವಿಧವಾಗಿ ಬಾಧಿಸುವೆನು. ಅದೇ ಅಲ್ಲದೆ ಇಸ್ರಾಯೇಲರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು. ಆದುದರಿಂದ ನೀವು ಹೊರಡುವಾಗ ಬರಿಗೈಲಿ ಹೋಗುವುದಿಲ್ಲ. ನಿಮ್ಮಲ್ಲಿ ಪ್ರತಿ ಸ್ತ್ರೀಯು ನೆರೆ ಹೆಂಗಸರಿಂದಲೂ ನಿಮ್ಮ ಮನೆಯಲ್ಲಿ ಇಳುಕೊಂಡ ಹೆಂಗಸರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಳ್ಳಿರಿ. ನೀವು ಅವುಗಳನ್ನು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ಇಡಿರಿ. ಇದರಿಂದ ಐಗುಪ್ತರನ್ನು ಸೂರ್ಯ ಮಾಡುವರು ಎಂದು ಹೇಳುತ್ತಾನೆ. ಪ್ರಿಯರೇ, ಕೇಳಿಕೊಳ್ಳಿರಿ ಎಂದು ಹೇಳುವ ಅರ್ಥವೇನೆಂದರೆ ಕಳ್ಳತನ ಮಾಡಬೇಡಿರಿ ಎಂಬುದಾಗಿ. ದೇವರ ಈ ಮಾತನ್ನು ಯಾಕೆ ಹೇಳುತ್ತಿದ್ದಾನೆಂದರೆ, ಇಸ್ರಾಯೇಲರು ಐಗುಪ್ತದಲ್ಲಿ 400 ವೇತನವಿಲ್ಲದೆ ಬಿಟ್ಟಿ ಕೆಲಸ ಮಾಡುತ್ತಿದ್ದರು. ಅವರು ದುಡಿದ ದುಡಿಮೆಗೆ ಆ ಮೊತ್ತವು ಸರಿಹೋಗುತ್ತದೆ. ಆದ ಕಾರಣ ಅವರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಳ್ಳಿರಿ ಎಂದು ದೇವರು ಹೇಳುತ್ತಿದ್ದಾನೆ. ಇದರ ಮೂಲಕ ದೇವರು ತನ್ನ ಜನರಾದ ಇಸ್ರಾಯೇಲರ ಹಿತವನ್ನು ಬಯಸುತ್ತಿದ್ದಾನೆ. ಅವರನ್ನು ಐಗುಪ್ತದ ಬಂಧನದಿಂದ ಬಿಡಿಸಿ ಹಾಲು ಜೇನು ಹರಿಯುವ ದೇಶ ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರೆಜಿಯರು, ಹಿವಿಯರು, ಎಬೋಸಿಯರು ವಾಸವಾಗಿರುವ ದೇಶಕ್ಕೆ ಸೇರುತ್ತೇನೆಂದು ನಿರ್ಣಯಿಸಿದನು. ಅದರಂತೆ ಹಂತ ಹಂತವಾಗಿ ನಡೆಸುತ್ತಾ ಮೋಶೆಯನ್ನು ಎಲ್ಲಾ ಪರಿಸ್ಥಿತಿಯಲ್ಲಿ ಎಲ್ಲಾ ಸಮಯದಲ್ಲಿ ಬಲಪಡಿಸುತ್ತಾ ಬಂದನು. ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರಿಯ ಬಂಧುಗಳೇ, ನಮ್ಮ ಜೀವಿತದಲ್ಲಿ ಕಷ್ಟಗಳು ಸಮಸ್ಯೆಗಳು ಇರಬಹುದು ಅಥವಾ ಇಲ್ಲದೇ ಇರಬಹುದು. ಆದರೆ ಇರುವಾತ ದೇವರು ನಮ್ಮ ಜೊತೆಯಲ್ಲಿದ್ದುಕೊಂಡು ಸದಾ ನಡೆಸುತ್ತಾ ಕೇಡು ಅಪಾಯ ವಿಪತ್ತುಗಳಿಂದ ಬಿಡಿಸಿ ತಪ್ಪಿಸಿ ಕಾಪಾಡುತ್ತಾ ಬಂದಿದ್ದಾನೆ. ದೇವರ ಕೃಪೆಗೆ ಪಾತ್ರರಾಗಬೇಕಾದರೆ ನಾವು ಆತನಿಗೆ ವಿಧೇಯರಾಗಿ ಜೀವಿಸಬೇಕು. ಆದ್ದರಿಂದ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನು, ವಿಮೋಚಕನು ಇರುವಾತ ದೇವರು ಎಂಬುದಾಗಿ ನಮ್ಮ ಹೃದಯದಲ್ಲಿ ಹಿಂದೆ ಅಂಗೀಕರಿಸಿಕೊಂಡು ಆತನಿಂದ ಅನುಗ್ರಹವಾಗುವ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ಆತನ ಸಾಕ್ಷಿಯ ಮಕ್ಕಳಾಗಿ ಜೀವಿಸೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.
ನಂದ ದ್ರೋಹಗಳ ದೇಸೆಯಿಂದ ನೀನೇ
ಆತ್ಮಿಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಯಹೋವನ ವಚನವು ಶುದ್ಧವಾದದ್ದು, ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. 2 ಸಮುವೇಲನ ಪುಸ್ತಕ 22 ಅಧ್ಯಾಯ 31 ವಚನ.
ಪ್ರಿಯರೇ, ಇದುವರೆಗೂ ಆಲಿಸಿದ ದೈವಾನ್ವೇಷಣೆ ಕಾರ್ಯಕ್ರಮವು ನಿಮ್ಮ ಮನಸ್ಸಿಗೆ ಸಮಾಧಾನ ಸಂತೋಷ ನೀಡಿದೆ ಎಂದು ನಾವು ನಂಬುತ್ತೇವೆ. ನಮ್ಮೆಲ್ಲರ ಸೃಷ್ಟಿಕರ್ತನಾದ ಏಸು ನಮ್ಮೊಂದಿಗೆ ಸದಾ ಇರುವಾತನಾಗಿದ್ದಾನೆ. ನಿಮ್ಮ ಚಿಂತೆ ದುಃಖ ಕಾಯಿಲೆ ಕಷ್ಟಗಳ ಪರಿಹಾರಕ್ಕಾಗಿ ಆತನ ಹೆಸರಿನಲ್ಲಿ ಪ್ರಾರ್ಥಿಸಿರಿ. ನೀವು ನಮ್ಮ ವಿಳಾಸಕ್ಕೆ ಸಂಪರ್ಕಿಸುವುದಾದರೆ ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ ಹಾಗೂ ಉತ್ತರಿಸುತ್ತೇವೆ. ನಮ್ಮ ವಿಳಾಸ ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಪೆಟ್ಟಿಗೆ 4320, ಬೆಂಗಳೂರು 43. ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಪೋಸ್ಟ್ ಬಾಕ್ಸ್ 4320, ಬ್ಯಾಂಗ್ಳೂರ್ 43. ದೂರವಾಣಿ ಸಂಖ್ಯೆ 9845616412. ನಮ್ಮ ಇಮೇಲ್ ವಿಳಾಸ kannada.ttb@radio882.com. ನಮಸ್ಕಾರ ಪ್ರಿಯರೇ.